Gospel of Sri Ramakrishna. The Master's Birthday, Sunday, February 22nd, 1885. Sri Ramakrishna was sitting on the northeast veranda outside his room at Dakshineshwar. It was about 8 o'clock in the morning. Many devotees, including Narendra, Rakhal, Girish, Baburam, and Surendra, were present. They were celebrating the Master's birthday, which had fallen on the previous Monday. M arrived and saluted him. The Master signed to him to take a seat near him. Narottama was singing Kirtana. Sri Ramakrishna was in partial ecstasy. The subject was Krishna's meeting with his covered friends in the meadow. Krishna had not yet arrived. The cowherd boys were restless for him. One of them said that Mother Yashoda was preventing Krishna from coming. Balai said in a determined voice that he would bring Krishna with the sound of his horn. Balai's love for Krishna knew no bounds. The music went on. The cowherd boys and girls heard Krishna's flute and were filled with spiritual emotion. Suddenly, Sri Ramakrishna's eyes fell on Narendra, who was sitting very near him. He stood up and went into Samadhi. He stood there, touching Narendra's knee with his foot. Regaining consciousness, he took his seat again. Narendra left the room. The music went on. Sri Ramakrishna whispered to Baburam, "There is kheer in the room. Give Narendra some." Did the Master see Narendra as the embodiment of God? After the kirtan, Sri Ramakrishna returned to his room. Tenderly, he began to feed Narendra with sweets. It was Girish's belief that God himself had been born in the person of Sri Ramakrishna. Girish to the Master, "Your ways are like Krishna's." He too pretended many things to his mother Yashoda. Master, "True, it was because Krishna was an incarnation of God. When God is born as a man, he acts that way. You see, Krishna easily lifted the hill of Govardhana with his hand, but he made Nanda believe that he found it very hard to carry a footstool." Girish, "Yes, sir, I have understood you now." Sri Ramakrishna was sitting on the small couch. It was about 11 o'clock. Ram and the other devotees wanted to dress him in a new cloth. The Master said, "No, no." Pointing to an English-educated man, he said, "Well, since you insist, I shall have to agree." The devotees were arranging the Master's meal in the room. He asked Narendra to sing. Narendra sang, "In dense darkness, O Mother, thy formless beauty sparkles. Therefore the yogis meditate in a dark mountain cave. Who art thou, Mother, seated alone in the shrine of Samadhi? From the lotus of thy fear scattering feet flash thy love's lightnings. Thy spirit face shines forth with laughter terrible and loud." As Narendra sang the line, "Who art thou, Mother, seated alone in the shrine of Samadhi?" Sri Ramakrishna went into deep Samadhi and lost all outer consciousness. After a long time, when he was regaining partial consciousness, the devotees seated him on the carpet and placed a plate of food before him. Still overcome with divine emotion, he began to eat the rice with both hands. He said to Bhavanath, "Feed me." Because of his ecstatic mood, he could not use his own right hand. Bhavanath began to feed him. Sri Ramakrishna could eat very little. Ram said to him, Nitya Gopal will eat from your plate. Master, why? From my plate? Why? Ram, why not? Nitya Gopal was also in an ecstatic mood. The master put a morsel or two into his mouth with his own hand. Some devotees from Konnagar arrived by boat. They entered Sri Ramakrishna's room, singing Kirtana. Afterwards, they went out to take some refreshments. Narottama was in the room. The master said to him and the other devotees, The music of the Konnagar devotees was dull. Music should be so lively as to make everyone dance. One should sing a song like this. See how all Nadia is shaking under the waves of Gauranga's love. And along with it, these lines, Behold, the two brothers have come who weep while chanting Hari's name. The brothers who in return for blows offer to sinners Hari's love. The devotees were taking the prasad. It was a sumptuous feast. Sri Ramakrishna said to him, Haven't you invited the Mukherjees? Ask Surendra to feed the musicians. Bipin Sarkar arrived. The devotees introduced him to the master. Sri Ramakrishna sat up and said to the devotees, Give him a seat and some betel leaf. He said to Bipin humbly, I am sorry not to able to talk to you. There is a great crowd today. Pointing to Girindra, Sri Ramakrishna said to Baburam, Give him a carpet. Nitya Gopala was sitting on the floor. The master asked a devotee to give him a carpet too. Physician Mahendra of Sinthi arrived. The master smiling asked Narakal by a sign to have the physician examine his pulse. Turning to Ramlal, the master said, Be friendly with Girish Ghosh, then you will get a free ticket to the theater. Narendra had been talking a long time with Hazra on the porch. Since his father's death, Narendra had been having financial worries. He entered the room and took a seat. Master to Narendra, Were you with Hazra? Both of you are in the same boat. You know the saying about the two friends. You are away from your country and he is away from his beloved. Hazra too needs 1500 rupees. Hazra says, Narendra has acquired 100% sattva. Though still there is in him a pink glow of rajas. But I have 125% of pure sattva. All love. I say to Hazra, you indulge in reasoning only. That is why you are so dry. He retorts, No, I am dry because I drink the nectar of the sun. Speaking of pure bhakti, I say to Hazra, a real devotee does not pray to God for money or riches. Hazra replies, When the flood of divine grace descends, the rivers overflow, and further, the pools and canals are filled. By the grace of God, one gets not only pure devotion, but also the six supernatural powers and money too. Narendra and many other devotees were seated on the floor. Girish entered the room and joined them. Master to Girish, I look on Narendra as Atman. I obey him. Girish, is there anyone you don't obey? Master smiling, he has a manly nature and have the nature of a woman. He is a noble soul and belongs to the realm of the indivisible Brahman. Girish went out to have a smoke. Narendra to the master, I had a talk with Girish Ghosh. He is indeed a great man. We talked about you. Master, what did you say about me? Narendra, that you are illiterate and we are scholars. Oh, we talked in that vein. Laughter. Manimallik to the master, you have become a pandit without reading a book. Master to Narendra and the others. Let me tell you this, really and truly, I don't feel sorry in the least that I haven't read the Vedanta or the other scriptures. I know that the essence of Vedanta is that Brahman alone is real and the world illusory. And what is the essence of the Gita? It is what you get by repeating the word 10 times. Then it is reversed into Tyagi, which refers to renunciation. The pupil should hear the essence of the scriptures from the Guru. Then he should practice austerity and devotions. A man needs the letter he has received from home as long as he has not learnt its contents. After reading it, however, he sets out to get the things he has been asked to send. Likewise, what need is there of the scriptures if you know their essence? The next thing is the practice of spiritual discipline. Girish entered the room. Master to Girish, hello, what were you saying about me? I eat, drink, and make merry. Girish, what should we have been saying about you? Are you a holy man? Master, no, nothing of the sort. Truly, I do not feel I am a holy man. Girish, I am not your equal even in joking. Master, I once went to Jai Gopal Sen's garden house wearing a red bordered cloth. Keshav was there. Looking at the red borders, Keshav said, what is this? Such a flash of color today? Such a display of red borders? I said, I have to cast a spell on Keshav, hence this display. Narendra was going to sing again. Sri Ramakrishna asked him to take down the Tanpura from the wall. Narendra was a long time tuning it. The master and the devotees became impatient. Binod said, he will tune it today and sing another day. Laughter. Sri Ramakrishna laughed. He said, I feel like breaking the Tanpura to pieces. What is this? Only tong tong. Then he will practice Tana Tana Narenam Bhavanat. Every day feels annoyed like this before a musical performance begins. Narendra still tuning. If you don't understand it. Master smiling. There, he explains away our compliments. Narendra began to sing. Sri Ramakrishna was seated on the small couch. Nitya Gopala and the other devotees were on the floor. Narendra sang, O Mother, thou my inner guide, ever awake within my heart, day and night thou holdest me in thy lap. In an ecstatic mood, Sri Ramakrishna came down and sat by Narendra's side. He began to talk, still in ecstasy. Master, shall I sing? To Nitya Gopal, what do you say? One should listen to singing to awaken the inner spirit. Nothing matters afterwards. He has kindled the fire. That is nice. Now all is silence. That is nice too. I am silent. You be silent too. The thing is to dive into the elixir of bliss. Shall I sing? Well, I may. Water is water, whether it is still or in waves. Narendra was seated near the master. He was constantly worried about his financial difficulties at home. He was now 23 years old. Sri Ramakrishna looked at him intently. Master to Narendra smiling. Undoubtedly you are ka. But you have to worry about taxes, that is the trouble. To Narendra, so I am saying that you are kha. Why are you so worried? Don't you know that Sri Krishna said to Arjuna, if you have one of the eighth siddhis, you may get a little power, but you will not realize me. By siddhis, one may acquire powers, strength, money, and such things, but not God. Let me tell you something else. Go beyond knowledge and ignorance. People say that such and such a one is a jnani, but in reality, it is not so. Vasishtha was a great jnani, but even he was stricken with grief on account of the death of his sons. At this, Lakshmana said to Rama, "This is amazing, Rama. Even Vasishtha is so grief-stricken." Rama said, "Brother, he who has knowledge has ignorance as well. He who is aware of light is also aware of darkness. He who knows God, good, also knows bad. He who knows happiness also knows misery. Brother, go beyond duality, beyond pleasure and pain, beyond knowledge and ignorance. So I am asking you to go beyond both knowledge and guidance, ignorance." Sri Ramakrishna went back to his small couch. The devotees were seated on the floor. Surendra sat by his side. The master cast an affectionate look on him and began to give him advice. Master to Surendra, "Come here every now and then. Nangta used to say that a brass pot must be polished every day. Otherwise, it gets stained. One should constantly live in the company of holy men. The renunciation of woman and gold is for sannyasinis. It is not for you. Now and then, you should go into solitude and call on God with a yearning heart. Your renunciation should be mental. Unless a devotee is of the heroic type, he cannot pay attention to both God and the world. King Janaka lived a householder's life only after attaining perfection through austerity and prayer." Master, "For you, as Chaitanya said, the disciples to be practiced are kindness to living beings, service to the devotees, and chanting the name of God." Om asato ma sadgamaya tamaso ma jyotirgamaya mrityorma amrutangamaya om shanti shanti shantihi. ಇವತ್ತಿನ ದಿನ ಶ್ರೀರಾಮಕೃಷ್ಣರ ದಿನದ ದಿನ ಡಾಕ್ಟರ್ ಪದ್ಮಿನಿ ಹೆಚ್ ಪಿ ಅನ್ನೋರು ಶ್ರೀರಾಮಕೃಷ್ಣರ ಕೆಲವು ಸಂದೇಶ ಮತ್ತು ಅವರ ಜೀವನದ ಬಗ್ಗೆ ಹೇಳ್ತಾರೆ. ಇವರ ಪರಿಚಯ ನಮಗೆ ಎಲ್ಲರಿಗೂ ಗೊತ್ತು. ಅವರು MSc ಭೌತಶಾಸ್ತ್ರದಲ್ಲಿ ಮಾನಸ್ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದರು, ಹಾಗೂ ಅವರು PhDಯನ್ನು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ, ಅವರ ವಿಷಯವಾಗಿತ್ತು ಲಿಕ್ವಿಡ್ ಕ್ರಿಸ್ಟಲ್, ಅಲ್ಲಿ ಮುಗಿಸಿ ಆದಮೇಲೆ ಅವರು ಸುಮಾರು 40 ವರ್ಷಗಳ ಕಾಲ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇದಾದ ನಂತರ ದಯವಿಟ್ಟು ಫೋನ್ ಆಫ್ ಮಾಡಿ ಎಲ್ರೂ. ನಲವತ್ತು ವರ್ಷಗಳವರ ಕಾರ್ಯ ವಿಶ್ವವಿದ್ಯಾಲಯದ ಕಾರ್ಯವನ್ನು ಮುಗಿಸಿದ ನಂತರ ಅವರು ಯಾವಾಗಲೂ ಶ್ರೀರಾಮಕೃಷ್ಣ ಬಸವನಗುಡಿಯಲ್ಲಿ 1974ರಿಂದಲೇ ಸ್ವಯಂ ಸೇವಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ರಾಮಕೃಷ್ಣ ಮಿಷನ್ ಶಿವನಹಳ್ಳಿಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಕೂಡ 1984ರಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಅವ್ರಿಗೆ ನಾನು ಕೇಳ್ಕೊಳ್ತೀನಿ, ರಾಮಕೃಷ್ಣರ ಬಗ್ಗೆ ನಮಗೆಲ್ಲ ಒಂದೆರಡು ಮಾತುಗಳನ್ನ ಹೇಳಿ. ದಯವಿಟ್ಟು ಎಲ್ಲರೂ ಫೋನ್ ಆಫ್ ಮಾಡಿಮ್ಮ.
स्थापकाय च धर्मस्य सर्वधर्मस्वरूपिणी अवतारवरिष्ठाय रामकृष्णाय ते नमः जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जना. ಎಲ್ಲರಿಗೆ ನಮಸ್ಕಾರಗಳು. ಈಗ ತಾನೇ ಶ್ರೀರಾಮಕೃಷ್ಣರ ವಚನಾಮೃತವನ್ನು ಪಾನ ಮಾಡಿದ್ದೀವಿ. ಶ್ರೀರಾಮಕೃಷ್ಣರ 189ನೇ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಮಗೆಲ್ಲ ತಿಳಿದಿರೋ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಜೀವನ ಹಾಗೂ ಹಿತೋಪದೇಶಗಳನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮೆಲುಕು ಹಾಕೋಣ. ಒಂದು ರೀತಿ ನೋಡಿದರೆ ಶ್ರೀರಾಮಕೃಷ್ಣರ ಸಮಗ್ರ ಜೀವನವೇ ನಮಗೆ ಒಂದು ಉಪದೇಶ. ಶ್ರೀರಾಮಕೃಷ್ಣರು ನೀಡಿರೋ ಕೆಲವು ಉಪದೇಶಗಳನ್ನು ಸ್ವಲ್ಪ ಅವಲೋಕಿಸೋಣ. ಶ್ರೀರಾಮಕೃಷ್ಣರು ಅತಿ ಸರಳ ವ್ಯಕ್ತಿ. ಅವರ ನಡತೆ ಸರಳ, ನುಡಿ ಸರಳ, ಚಿಕ್ಕ ಮಗುವಿನಂತೆ ಸರಳ. ಆದರೆ ಈ ಸರಳ ವ್ಯಕ್ತಿ ಮಾತಿನಲ್ಲಿ ಅತಿ ಜಾಣ. ಮಾತಿನಲ್ಲಿ ಎಂಥ ವಿದ್ವಾಂಸರು ಇವರನ್ನು ಮೀರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಸರಳವಾದ ಮಾತಿನಲ್ಲೇ ಅತ್ಯಂತ ಗಂಭೀರವಾದ ಆಧ್ಯಾತ್ಮಿಕ ತತ್ವಗಳನ್ನು ಹೇಳಿದರು. ಅವರು ಬೋಧಿಸೋ ಧರ್ಮ ಭಯರಹಿತವಾದದ್ದು, ವೈಜ್ಞಾನಿಕವಾದದ್ದು, ಮಾನವೀಯ ಮೌಲ್ಯಗಳ ಬೆಸುಗೆ ಇರುವಂಥದ್ದು. ನುಡಿದಂತೆ ನಡೆಯುವವರನ್ನು ನೋಡೋದೇ ವಿರಳ. ಆದರೆ ಶ್ರೀರಾಮಕೃಷ್ಣರು ಮೊದಲು ತಾವೇ ನಡೆದು ತೋರಿಸಿ ನಂತರ ನುಡಿದವರು. ಸನ್ಯಾಸಿಗಳಾಗಿರಲಿ, ಗೃಹಸ್ಥರಾಗಿರಲಿ, ಜೀವನದ ಯಾವುದೇ ಘಟ್ಟದಲ್ಲಿ ಇರುವವರಾಗಿರಲಿ, ಅಲ್ಲಿಂದಲೇ ಮುಂದುವರಿದು ಭಗವಂತನ ದರ್ಶನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟವರು. ಈಗಿನ ಕಾಲದಲ್ಲಿ ಧರ್ಮದ ಹೆಸರಿನಲ್ಲಿ ವಂಚನೆ ಹೆಚ್ಚಾಗ್ತಾ ಇದೆ. ಇದರಿಂದ ನಾವು ಎಷ್ಟೋ ಬಾರಿ ಸಂಶಯಗ್ರಸ್ತರಾಗಿ ಬಿಡ್ತೇವೆ. ಆದರೆ ಧರ್ಮ ಮತ್ತು ಆಧ್ಯಾತ್ಮ ಎಂಬುದು ಸಪ್ರಾಮಾಣಿಕವಾಗಿ ಹಾಗೆ ಅಧಿಕೃತವಾಗಿ ಶ್ರೀರಾಮಕೃಷ್ಣರ ಜೀವನದಲ್ಲಿ ವ್ಯಕ್ತಗೊಂಡಿದೆ, ಅವರ ಉಪದೇಶಗಳಲ್ಲಿ ಪ್ರಕಟಗೊಂಡಿದೆ. ಸಂಶಯ ರಾಕ್ಷಸ ನಾಶ ಮಹಾಸ್ತ್ರಂ, ಯಾಮಿ ಗುರುಂ ಶರಣಂ ಭವವೈದ್ಯಂ. ಸಂಶಯ ಎಂಬ ರಾಕ್ಷಸನನ್ನು ನಾಶ ಮಾಡುವವರು, ನಮಗೆ ಅಂಟ್ಕೊಂಡಿರೋ ಭವರೋಗವನ್ನು ವಾಸಿ ಮಾಡೋ ಮಹಾನ್ ವೈದ್ಯರು ಎಂದೇ ಸ್ವಾಮಿ ವಿವೇಕಾನಂದರು ಗುರುದೇವರನ್ನು ಸ್ತುತಿಸಿದ್ದಾರೆ. ಕೆಲವು ಸಲ ಧರ್ಮದ ಹೆಸರಿನಲ್ಲಿ ಡೋಂಗಿ ಪ್ರದರ್ಶನವನ್ನು ನೋಡ್ತೀವಿ ನಾವು. ಶ್ರೀರಾಮಕೃಷ್ಣರ ವ್ಯಕ್ತಿತ್ವ ಇದಕ್ಕೆ ತದ್ವಿರುದ್ಧವಾದದ್ದು. ಎಷ್ಟೋ ಬಾರಿ ಧಾರ್ಮಿಕ ಮುಖಂಡರಲ್ಲಿ ಪ್ರತಿಷ್ಠೆ, ಅಹಂಕಾರಗಳ ಆಟಾಟೋಪ ನೋಡ್ತೀವಿ. ಹಣ ಮತ್ತು ವೈಭೋಗದ ಪ್ರದರ್ಶನಗಳನ್ನು ನೋಡ್ತೀವಿ. ಶ್ರೀರಾಮಕೃಷ್ಣರು ಹಣ ಇಟ್ಕೊಳ್ಳೋದಿರಲಿ, ಒಂದು ನಾಣ್ಯವನ್ನು ಮುಟ್ಟಲು ಆಗದ ಸ್ಥಿತಿಯಲ್ಲಿದ್ದವರು. ಎಲ್ಲರಲ್ಲಿ ಭಗವಂತನನ್ನು ಕಂಡು ತಾವೇ ಮೊದಲು ಕೈ ಮುಗಿತಾ ಇದ್ದರು. ಸಮಾಜದ ಪ್ರತಿಷ್ಠಿತ ವರ್ಗಕ್ಕೆ ಯಾವುದೇ ಸೊಪ್ಪು ಹಾಕದ ಸ್ವಾಭಿಮಾನಿಗಳು. ಅವರ ವಿನಯ ಮತ್ತು ತ್ಯಾಗಗಳು ಅವರನ್ನು ನಮ್ಮ ಹೃದಯಕ್ಕೆ ಹತ್ತಿರವಾಗಿಸ್ತವೆ, ಆರಾಧನಾ ಮೂರ್ತಿಯಾಗಿಸ್ತವೆ. ಶ್ರೀರಾಮಕೃಷ್ಣರು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಮಗುವಿನ ಸರಳತೆ ಮತ್ತು ಮುಗ್ಧತೆಯಿಂದ ಸ್ತ್ರೀ ಪುರುಷನನ್ನು ನೋಡ್ತಾ ಇದ್ದರು. ಪ್ರತಿಯೊಬ್ಬ ಸ್ತ್ರೀಯನ್ನು ಅವರು ಜೀವಂತ ಜಗನ್ಮಾತೆಯ ಪ್ರತಿರೂಪ ಅಂತ ತಿಳಿತಾ ಇದ್ದರು. ಶ್ರೀರಾಮಕೃಷ್ಣರ ಜೀವನದ ಕೆಲವು ನಿರ್ಣಾಯಕ ಘಟ್ಟಗಳಲ್ಲಿ ನಾವು ಮಹಿಳೆಯರ ಪಾತ್ರ ನೋಡಬಹುದು. ಶ್ರೀರಾಮಕೃಷ್ಣರು ತಮ್ಮ 9ನೇ ವಯಸ್ಸಿನಲ್ಲಿ ಉಪನಯನವಾದ ಸಂದರ್ಭದಲ್ಲಿ ಧನಿ ಎಂಬ ಮಹಿಳೆಯಿಂದ ತಾವು ಅವಳಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದಕ್ಕೋಸ್ಕರ ಮೊದಲ ಭಿಕ್ಷೆಯಾದ ಮಾತೃಭಿಕ್ಷೆಯನ್ನು ಧನಿಯಿಂದ ಸ್ವೀಕರಿಸಿದರು. ಮುಂದೆ ರಾಣಿ ರಾಸ್ಮಣಿ, ಅವಳು ಕಟ್ಟಿಸಿದ ದಕ್ಷಿಣೇಶ್ವರದ ಕಾಳಿ ಮಂದಿರವು ಶ್ರೀರಾಮಕೃಷ್ಣರ ಲೀಲಾಕ್ಷೇತ್ರ ಆಯಿತು. ಭೈರವಿ ಬ್ರಾಹ್ಮಣಿ ಶ್ರೀರಾಮಕೃಷ್ಣರ ಮೇಲೆ ಪುತ್ರ ವಾತ್ಸಲ್ಯ ಹೊಂದಿದ್ಲು. ಶ್ರೀರಾಮಕೃಷ್ಣರಿಗೆ ಉತ್ತಮ ಆಧ್ಯಾತ್ಮಿಕ ಗುರುವಾಗಿ ತನಗೆ ಸಾಧ್ಯವಾದುದೆಲ್ಲವನ್ನೂ ಮಾಡಿದ್ಲು. ತನ್ನ ದಿವ್ಯ ಸಂದೇಶವನ್ನು ಅವರಿಗೆ ತಿಳಿಸಿಕೊಟ್ಲು. ಶ್ರೀರಾಮಕೃಷ್ಣರು ಅವಳ ಮಾರ್ಗದರ್ಶನದಲ್ಲಿ ತಾಂತ್ರಿಕ ಸಾಧನೆಯನ್ನು ಕೈಗೊಂಡರು. ಆಧ್ಯಾತ್ಮಿಕ ಉಪದೇಶಕ್ಕಾಗಿ ಅವರಲ್ಲಿಗೆ ಅನೇಕ ಮಹಿಳಾ ಭಕ್ತರು ಬರ್ತಾಯಿದ್ರು. ಈ ಎಲ್ಲ ಮಹಿಳೆಯರಿಗೆ ಯಾವ ರೀತಿ ಸಂಕೋಚವಾಗಲಿ ಕಿರಿಕಿರಿಯಾಗಲಿ ಉಂಟಾಗ್ತಾ ಇರಲಿಲ್ಲ. ಶ್ರೀರಾಮಕೃಷ್ಣರು ಅವರ ಭಾವನೆಗಳನ್ನು ಮನಸ್ಥಿತಿಯನ್ನು ತಿಳಿದುಕೊಳ್ತಾ ಇದ್ದರು. ಅವರ ಮನಸ್ಸು ಅತ್ಯಂತ ಪವಿತ್ರವಾಗಿತ್ತು. ಆದ್ದರಿಂದ ಸ್ವಾಭಾವಿಕವಾಗಿಯೇ ಮಹಿಳಾ ಭಕ್ತರಲ್ಲಿ ಉನ್ನತ ಆಧ್ಯಾತ್ಮಿಕ ಭಾವನೆಗಳು ಉಂಟಾಗ್ತಾ ಇದ್ವು. ಕಾಮ ಕಾಂಚನಾಸಕ್ತಿಯನ್ನು ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು ಅಂತ ಅವರು ಉಪದೇಶಿಸ್ತಾ ಇದ್ರು. ಅವರ ಉಪದೇಶಗಳಿಂದ ಪ್ರಭಾವಿತರಾಗಿ ನಿಶ್ಚಲ ಭಕ್ತಿಯ ಮತ್ತು ಆತ್ಮಸಮರ್ಪಣೆಯ ಪವಿತ್ರ ಜೀವನ ನಡೆಸಿರೋ ಹಲವಾರು ವಿಶಿಷ್ಟ ಮಹಿಳಾ ಭಕ್ತರ ಉದಾಹರಣೆಗಳಿವೆ. ಇದು ಯೋಗಿನ್ಮ, ಗೋಲಾಪ್ಮ, ಗೋಪಾಲೇರ್ಮ, ಗೌರಿಮ, ಗಂಗಾಮಾಯಿ, ಲಕ್ಷ್ಮೀದೇವಿ ಮುಂತಾದ ಇನ್ನೂ ಅನೇಕ ಭಕ್ತರ ಜೀವನದಿಂದ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣರ ಆಯಸ್ಕಾಂತೀಯ ಶಕ್ತಿಯ ದಿವ್ಯ ಪ್ರೇಮ ಆ ಮಹಿಳಾ ಭಕ್ತರ ಜೀವನಗಳನ್ನು ಪುಟವಿಟ್ಟ ಚಿನ್ನದಂತೆ ಮಾಡಿ ಅವರೆಲ್ಲರೂ ಅಲೌಕಿಕ ಆನಂದವನ್ನು ಪಡ್ಕೊಳ್ಳುವಂತೆ ಮಾಡಿತು. ಅನೇಕ ಮಹಿಳಾ ಭಕ್ತರು ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ದರೂ ಎಲ್ಲ ಸಂಪ್ರದಾಯಗಳನ್ನು ಮೀರಿ ಕೆಲವು ಸಲ ಕಲ್ಕತ್ತಾದಿಂದ ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರ ತೀರ್ಥವಾಣಿಯನ್ನು ಕೇಳಲು ಬರ್ತಾಯಿದ್ರು. ಆ ಮಹಿಳಾ ಭಕ್ತರ ಜೀವನವೇ ಮುಂದೆ ಹಲವಾರು ಸಾಧಕರಿಗೆ ಆಸರೆ ಮತ್ತು ಮಾರ್ಗದರ್ಶನಗಳನ್ನು ನೀಡಿತು. ಅತ್ಯಂತ ಶ್ರೇಷ್ಠ ಮಹಿಳೆ ಪರಮ ಪವಿತ್ರ ಶ್ರೀಮತಿ ಶ್ರೀಮಾತೆ ಶಾರದಾದೇವಿಯವರ ಜೀವನ ಸರಳವಾಗಿದ್ದರೂ ಭವ್ಯವಾಗಿದೆ, ಪ್ರಭಾವಯುತವಾಗಿದೆ. ಪರಮಹಂಸರ ನಿಕಟ ಸಂಪರ್ಕದಲ್ಲಿರೋ ಮತ್ತು ಅವರಿಂದ ಹಲವು ವರ್ಷಗಳ ಕಾಲ ಆಧ್ಯಾತ್ಮಿಕ ತರಬೇತಿಯನ್ನು ಪಡೆಯೋ ಸದವಕಾಶ ಶ್ರೀಮಾತೆಯವರಿಗೆ ಸಿಕ್ಕಿತ್ತು. ವಿವಾಹಿತ ದಂಪತಿಗಳ ಸಂಬಂಧವನ್ನು ಹೇಗೆ ಆಧ್ಯಾತ್ಮೀಕರಿಸಬಹುದು ಅನ್ನೋದಕ್ಕೆ ಈ ದಿವ್ಯ ದಂಪತಿಗಳ ಜೀವನ ಒಂದು ಒಳ್ಳೆಯ ಉದಾಹರಣೆ. ಶ್ರೀಮಾತೆಯವರು ಒಬ್ಬ ಆದರ್ಶ ಗೃಹಿಣಿಯೂ ಶ್ರೇಷ್ಠ ಸನ್ಯಾಸಿನಿಯೂ ಆಗಿದ್ದರು. ಶ್ರೀರಾಮಕೃಷ್ಣರು ಅವರನ್ನು ಸಾಕ್ಷಾತ್ ಜಗನ್ಮಾತೆಯ ಮೂರ್ತರೂಪ ಅಂತ ಪೂಜಿಸಿದರು. ದೇವರು ಸರ್ವಾಂತರ್ಯಾಮಿ ನಿರ್ಗುಣ, ನಿರಾಕಾರ, ನಿರಂಜನ ಎಂದು ಸಾರಿದ ಹಿಂದೂ ಧರ್ಮದಲ್ಲಿ ಇರೋಷ್ಟು ದೇವದೇವಿಯರ ವಿಗ್ರಹಗಳು ಮತ್ಯಾವ ಧರ್ಮದಲ್ಲೂ ಇಲ್ಲ. ನಮ್ಮಲ್ಲಿ ದೇವರನ್ನು ಸತ್ ಎಂದು ಕರೆದರೂ ಅದನ್ನು ಅನೇಕ ಆಕಾರ ರೂಪಗಳಿಂದ ಉಪಾಸನೆ ಮಾಡ್ತೀವಿ. 500 ವರ್ಷಗಳ ದೀರ್ಘ ಹೋರಾಟದ ನಂತರ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಅರಬ್ಬರ ದೇಶ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರೋ ಅಬುಧಾಬಿಯಲ್ಲಿ ಹಿಂದೂ ಮಂದಿರ ಲೋಕಾರ್ಪಣೆಗೊಂಡಿದೆ. ಈ ಮಂದಿರಗಳಲ್ಲಿ ಪೂಜೆ ಆರಾಧನೆಗಳು ಅದ್ಧೂರಿಯಾಗಿ ನಡೀತಾ ಇವೆ. ಶ್ರೀರಾಮಕೃಷ್ಣರು ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ವಿಗ್ರಹಾರಾಧನೆಯಿಂದಲೇ ಪ್ರಾರಂಭಿಸಿದರು. ಆದರೆ ಅದು ಅಲ್ಲೇ ಕೊನೆಗಾಣಲಿಲ್ಲ. ಭಗವಂತನನ್ನು ಎಲ್ಲ ಕಡೆಗಳಲ್ಲಿ ವಿವಿಧ ರೂಪಗಳಲ್ಲಿ ಕಂಡರು. ಕೊನೆಗೆ ದೇಶ, ಕಾಲ ನಿಮಿತ್ತಾತೀತರಾಗಿ ಅಖಂಡ ಸಚ್ಚಿದಾನಂದವನ್ನು ಅನುಭವಿಸಿದರು. ತಾವು ಕಂಡುಕೊಂಡ ಸನಾತನ ಆಧ್ಯಾತ್ಮಿಕ ಸತ್ಯಗಳನ್ನು ಶ್ರೀರಾಮಕೃಷ್ಣರು ಯಾವುದೇ ಆಡಂಬರ ತಾರತಮ್ಯವಿಲ್ಲದೆ ತಮ್ಮ ಬಳಿಗೆ ಬಂದವರಿಗೆಲ್ಲ ಹಂಚಿದರು. ಮಾನವ ಜೀವನದ ಉದ್ದೇಶ ಏನು? ಸುಖ ಸಂಪತ್ತುಗಳಿದ್ರೂ ಅತೃಪ್ತಿ ನಮ್ಮನ್ನೇಕೆ ಕಾಡ್ತಾ ಇದೆ? ಸಮಸ್ಯೆಗಳು ಬಂದಾಗ ನಾವು ಧೃತಿಗೆಟ್ಟು ಕಂಗಾಲಾಗುವುದೇಕೆ? ನಾವು ಏಕೆ ಧಾರ್ಮಿಕರಾಗಬೇಕು? ಭಗವಂತ ಇದಾನಾ? ಭಗವಂತನನ್ನು ಏಕೆ ನೋಡಬೇಕು? ಅವನನ್ನು ನೋಡೋದ್ರಿಂದ ನಮಗಾಗೋ ಲಾಭ ಏನು? ಇಂಥ ಇನ್ನೂ ಅನೇಕ ಮೂಲಭೂತ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಲೇ ಬಂದಿವೆ. ನಮ್ಮ ಶಾಸ್ತ್ರಗಳು ಹೇಳ್ತವೆ, ಏನು ಲೌಕಿಕವಾಗಿ ಸುಖ ಹುಡುಕಬೇಕು ಮತ್ತು ಕಷ್ಟಗಳಿಂದ ಪರಿಹಾರ ಪಡ್ಕೋಬೇಕು ಅಂತ ಇದೀವೋ ಅದೆಲ್ಲ ತಾತ್ಕಾಲಿಕ ಪರಿಹಾರ. ಒಂದು ಸಮಸ್ಯೆಯ ಪರಿಹಾರವೇ ಮತ್ತೊಂದು ಸಮಸ್ಯೆಯ ಉಗಮಕ್ಕೆ ಕಾರಣವಾಗುತ್ತೆ. ಈ ಸಂಸಾರ ಸಾಗರದಲ್ಲಿ ಇರುವಾಗ ಕೆಲವು ಸಂದರ್ಭಗಳಲ್ಲಿ ಕೊರಳಿಗೆ ಕಟ್ಟಿದೆ ಬೆಂಡು, ಕಾಲುಗಳಿಗೆ ಕಟ್ಟಿದೆ ಗುಂಡು, ಮುಳುಗಲು ಬಿಡಲ್ಲ ಬೆಂಡು, ತೇಲಲು ಬಿಡಲ್ಲ ಗುಂಡು ಎಂಬ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಳ್ಳೋದು ಉಂಟು. ಜೀವನ ಮಾಡೋದೇ ನಮ್ಮ ಗುರಿಯಾದಾಗ ಭಗವಂತ ನಮಗೆ ಸಾಧಕನಾಗಿ ಬಿಡ್ತಾನೆ, ನಮಗೆ ಸಪ್ಲೈಯರ್ ಆಗ್ತಾನೆ. ಮಾಮೂಲಿ ಜೀವನ ಸಾಗಿಸಲು ಬೇಕಾದ ಗಂಡ, ಹೆಂಡತಿ, ಮಕ್ಕಳು, ಅವರ ಪಾಲನೆ ಪೋಷಣೆ, ವಿದ್ಯೆ, ಕೆಲಸ, ಮದುವೆ ಇತ್ಯಾದಿ ಇತ್ಯಾದಿ ಸಾಂಸಾರಿಕ ಅವಶ್ಯಕತೆಗಳನ್ನು ಪೂರೈಸೋ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಬಿಡ್ತಾನೆ. ಜೀವನ ನಮ್ಮ ಗುರಿಯಾಗಿಸಿಕೊಳ್ಳೋ ಬದಲು ಭಗವಂತ ನಮ್ಮ ಜೀವನದ ಗುರಿ ಆಗಬೇಕು. ಇಡೀ ಜೀವನವನ್ನು ಭಗವಂತನ ಕಡೆ ಹೋಗೋದಕ್ಕೆ ಒಂದು ಸಾಧನೆಯನ್ನಾಗಿ ಮಾಡ್ಕೋಬೇಕು. ಆಗ ಮಾತ್ರವೇ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಸುಖ ಪ್ರಾಪ್ತಿ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಅತಿ ಅವಶ್ಯಕವಾದ ಸಾಧನಾ ಮಾರ್ಗವನ್ನು ಶ್ರೀರಾಮಕೃಷ್ಣರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ದೈನಂದಿನ ಅತಿ ಸಾಮಾನ್ಯ ಉಪಮಾನಗಳ ಮೂಲಕ ಅತಿ ಸೂಕ್ಷ್ಮವಾದ ಈ ಆಧ್ಯಾತ್ಮಿಕ ಸತ್ಯಗಳನ್ನು ವಿವರಿಸಿದ್ದಾರೆ. ಅಲ್ಲಿ ತಲೆ ಚಿಟ್ಟು ಹಿಡಿಸೋ ಯಾವ ತರ್ಕನೂ ಇಲ್ಲ. ನಮಗೆಲ್ಲ ಗೊತ್ತಿರುವಂತೆ ಮಾಸ್ಟರ್ ಮಹಾಶಯ ಮಹೇಂದ್ರನಾಥ ಗುಪ್ತರು ತಮ್ಮ ದಿನಚರಿ, ತಮ್ಮ ಡೈರಿಯಾದ ಕಥಾಮೃತದ ಮೂಲಕ ಪರಮಹಂಸರ ಉಪದೇಶಾಮೃತವನ್ನು ಲೋಕಕ್ಕೆ ಅನುಗ್ರಹಿಸಿದ್ದಾರೆ. ಈ ಬಂಗಾಳಿ ಕಥಾಮೃತದ ಕನ್ನಡ ಅನುವಾದ ಶ್ರೀರಾಮಕೃಷ್ಣ ವಚನವೇದ ಅಂತ ಅದಕ್ಕೆ ಹೆಸರು ಕೊಡಲಾಗಿದೆ. ವಚನ ವೇದಕ್ಕೆ ಮುನ್ನುಡಿ ಬರೆದಿರೋ ಕುವೆಂಪು ಅವರ ಪ್ರಕಾರ ಈ ವಚನ ವೇದ ಆನಂದದ ಆಗರ, ಶಾಂತಿಯ ಸಾಗರ, ದಿವ್ಯ ಜ್ಞಾನದ ಓಗರ, ಕಷ್ಟದ ಸಮಯದಲ್ಲಿ ಧೈರ್ಯ ಕೊಡೋ ಸಖ, ಸುಖದ ಸಮಯದಲ್ಲಿ ಸಮರ್ಪಣ ಭಾವ ಇತ್ತು, ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು, ಕತ್ತಲಲ್ಲಿ ದೀಪ, ದಾರಿಗೆ ಊರುಗೋಲು, ದಿಕ್ಕುಗೆಡದಂತೆ ಗುರಿ ತೋರಿಸೋ ಧ್ರುವತಾರೆ. ಇಲ್ಲಿ ವಚನವೇದ ಅನ್ನೋ ಹೆಸರೇ ಸೂಚಿಸುವಂತೆ ವೇದ, ವೇದಾಂತ, ದರ್ಶನಾದಿಗಳ ಸರ್ವಸಾರ ಇದೆ ಅಂತ ಕುವೆಂಪು ಅವರು ತಮ್ಮ ಮುನ್ನುಡಿಯಲ್ಲಿ ಹೇಳ್ತಾರೆ. ಇದೇ ಪರಮ ಪವಿತ್ರ ವಚನವೇದದಲ್ಲಿ ಉಲ್ಲೇಖವಾಗಿರುವಂತೆ ಅದರ ಕರ್ತೃ ಮಹೇಂದ್ರನಾಥ ಗುಪ್ತರು ಒಮ್ಮೆ ಶ್ರೀರಾಮಕೃಷ್ಣರನ್ನು ಏನು ಮಾಡಿದರೆ ಮನಸ್ಸು ಭಗವಂತನ ಕಡೆ ಹರಿಯುತ್ತೆ, ಏನು ಮಾಡಿದರೆ ಭಗವಂತನಲ್ಲಿ ಪ್ರೀತಿನ ಬೆಳೆಸಿಕೊಳ್ಬೋದು ಅಂತ ಕೇಳ್ತಾರೆ. ಆಗ ಶ್ರೀರಾಮಕೃಷ್ಣರು ಮನಸ್ಸು ಹಗಲೂ ರಾತ್ರಿ ಸಂಸಾರದಲ್ಲೇ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲೇ ನಿರತವಾಗಿ ಬಿಟ್ಟರೆ ಅದು ಭಗವನ್ಮುಖವಾಗಲು ಸಾಧ್ಯ ಇಲ್ಲ. ಸತ್ಸಂಗ ಅಂದರೆ ಸಾಧು ಸತ್ಪುರುಷರ, ಭಗವದ್ಭಕ್ತರ ಸಹವಾಸ ಆಗಾಗ ಮಾಡ್ತಾ ಇರಬೇಕು. ಭಗವಂತನ ನಾಮಗುಣ ಸಂಕೀರ್ತನೆ, ವ್ಯಾಕುಲ ಚಿತ್ತದಿಂದ ಪ್ರಾರ್ಥನೆ, ಜಪ ಧ್ಯಾನಾದಿಗಳನ್ನು ಮಾಡ್ತಾ ಇರಬೇಕು ಅಂತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬರೋ ಭಗವಂತನ ಒಂದು ನಾಮ ದುರ್ಲಭ, ಆದರೆ ಕೇವಲ 9 ಸಾಲುಗಳಾದ ಮೇಲೆ ಮತ್ತೆ ಅದೇ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಮತ್ತೊಂದು ನಾಮ ಸುಲಭ ಅಂತ ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಅಂತ ಬರುತ್ತೆ. ಸರ್ವಾಂತರ್ಯಾಮಿಯನ್ನು ನಾವು ಭಗವಂತ ಅಂತ ಕರಿಬೋದು ಅಥವಾ ಭಗವತಿ ಅಂತ ಕರಿಬೋದು. ಯಾವ ಹೆಸರಿನಿಂದ ಕರೆದರೂ ಎಲ್ಲ ಹೆಸರುಗಳು ಒಂದೇ ಪರಬ್ರಹ್ಮ ವಸ್ತುವನ್ನು ಸೂಚಿಸ್ತವೆ. ಇಲ್ಲಿ ನಮ್ಮ ಮನಸ್ಸು ಬಹಿರ್ಮುಖವಾದಷ್ಟು ಭಗವಂತ ದುರ್ಲಭನಾಗಿ ಬಿಡ್ತಾನೆ. ಆತ ನಮ್ಮ ಇಂದ್ರಿಯಗಳಿಗೆ ಎಟುಕಲಾರ, ಆತ ದುರ್ಗಮ. ಭಗವಂತನನ್ನು ತಿಳಿಬೇಕಾದರೆ ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖಿಗಳಾಗಿ ಭಗವಂತನನ್ನು ಆರಾಧಿಸಬೇಕು. ಆಗ ಮಾತ್ರ ಭಗವಂತ ಸುಲಭನಾಗ್ತಾನೆ. ಭಗವಂತ ನಮ್ಮೊಳಗೆ ಹೊರಗೆ ಎಲ್ಲ ಕಡೆ ಅವನೇ ಇದ್ದಾನೆ. ನಾವು ಪ್ರಹ್ಲಾದ ಧ್ರುವರಂತೆ, ನಿಷ್ಕಲ್ಮಶವಾದ ಮಗುವಿನಂತೆ ಭಕ್ತಿಯಿಂದ ಭಜಿಸಿದರೆ ಆಗ ಮಾತ್ರ ಭಗವಂತ ಸುಲಭ. ಶ್ರೀರಾಮಕೃಷ್ಣರು ಅನೇಕ ಉದಾಹರಣೆಗಳ ಮೂಲಕ ಭಗವನ್ನಾಮ ಸಂಕೀರ್ತನೆಯ ಮಹತ್ವವನ್ನು ಸ್ಪಷ್ಟಪಡಿಸಿದ್ದಾರೆ. ಶ್ರೀಮದ್ ರಾಮಾನುಜಾಚಾರ್ಯರು ಪ್ರಪತ್ತಿ ಮಾರ್ಗವನ್ನು, ಅಂದರೆ ಅನನ್ಯ ಶರಣಾಗತಿ ಮಾರ್ಗವನ್ನು ಪ್ರಮುಖ ಸಾಧನಾ ಮಾರ್ಗಗಳಲ್ಲಿ ಒಂದು ಮಾರ್ಗವಾಗಿ ತೋರಿಸಿದರು. ತಮಿಳುನಾಡಿನ ಶ್ರೇಷ್ಠ ಸಂತ ಕುಲಶೇಖರ ಆಳ್ವಾರರು ತಮ್ಮ ಸುಂದರ ರಚನೆಯಾದ ಮುಕುಂದಮಾಲಾ ಸ್ತೋತ್ರದ ಮೂಲಕ ಭಗವಂತನಿಗೆ ಈ ರೀತಿ ಪ್ರಾರ್ಥನೆ ಸಲ್ಲಿಸ್ತಾರೆ. ನಾಸ್ತಾಧರ್ಮೇ ನಮಸು ನಿಚಯೇ ನೈವ ಕಾಮೋಪಭೋಗೇ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಭೋರುಹಯುಗಗತ ನಿಶ್ಚಲ ಭಕ್ತಿರಸ್ತು. ಅಂದರೆ ಓ ಪ್ರಭು, ನನಗೆ ಧಾರ್ಮಿಕತೆ, ಸಂಪತ್ತು ಸಂಗ್ರಹ ಅಥವಾ ಇಂದ್ರಿಯ ಭೋಗಗಳ ಮೇಲೆ ಯಾವುದೇ ಮೋಹ ಇಲ್ಲ. ನನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ನನ್ನ ಜೀವನದಲ್ಲಿ ಏನೇನು ಬರುತ್ತೋ ಅದೆಲ್ಲ ಬರಲಿ, ನನಗೆ ಎಷ್ಟು ಜನ್ಮಗಳು ಬಂದರೂ ಪರವಾಗಿಲ್ಲ, ಆದರೆ ನಿನ್ನ ಪಾದಕಮಲಗಳಲ್ಲಿ ನಿಶ್ಚಲವಾದ ಭಕ್ತಿ ಕೊಡು ಭಗವನ್ ಎಂದು ಮಾತ್ರ ನಿನ್ನನ್ನು ಪ್ರಾರ್ಥಿಸ್ತೇನೆ ಅಂತಾರೆ ಕುಲಶೇಖರ ಆಳ್ವಾರರು. ಶ್ರೀರಾಮಕೃಷ್ಣರು ಇದೇ ರೀತಿ ಪ್ರಾರ್ಥನೆ ಹೇಗೆ ಮಾಡಬೇಕೆಂದು ತೋರಿಸ್ಕೊಟ್ಟಿದ್ದಾರೆ. ನಾನು ಭಜನೆಹೀನ, ಸಾಧನಹೀನ, ಭಕ್ತಿಹೀನ, ಕ್ರಿಯಾಹೀನ, ನಾನು ಶರಣಾಗತ, ನನಗೆ ದೇಹ ಸುಖ ಬೇಡ, ಲೋಕ ಮಾನ್ಯತೆ ಬೇಡ, ಅಷ್ಟಸಿದ್ಧಿ ಬೇಡ, ಶತಸಿದ್ಧಿ ಬೇಡ, ನಾನು ಶರಣಾಗತ, ಕೇವಲ ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಮಾಡು, ಶರಣಾಗತ ನಾನು ಅಂತ ಪ್ರಾರ್ಥನೆ ಮಾಡಿ ನಮಗೆ ತೋರಿಸಿದ್ದಾರೆ. ಭಕ್ತಿ ಅಂದರೆ ಏನು ಅಂತ ಶ್ರೀರಾಮಕೃಷ್ಣರು ತಿಳಿಸಿಕೊಡ್ತಾರೆ. ಕಾಯ ವಾಚ ಮನಸ ಅದನ್ನು ಪೂಜಿಸೋದಕ್ಕೆ ಭಕ್ತಿ ಅಂತ ಹೆಸರು. ಕಾಯಿಕ ಭಕ್ತಿ ಅಂದರೆ ಕೈಯ ಮೂಲಕ ಆತನ ಪೂಜೆ ಮತ್ತು ಸೇವೆ ಮಾಡೋದು, ಪಾದಗಳ ಮೂಲಕ ತೀರ್ಥಯಾತ್ರೆ ಮಾಡೋದು, ಕಿವಿಯಿಂದ ಆತನ ಚರಿತ್ರೆ ಮತ್ತು ನಾಮಗುಣ ಸಂಕೀರ್ತನೆ ಕೇಳೋದು, ಕಣ್ಣಿಂದ ಆತನ ವಿಗ್ರಹ ದರ್ಶನ ಮಾಡೋದು. ವಾಚಿಕ ಪೂಜೆ ಅಂದರೆ ಆತನ ಸ್ತೋತ್ರ ಸ್ತುತಿಗಳನ್ನು ಪಠಿಸೋದು ಮತ್ತು ಆತನ ನಾಮಗುಣ ಸಂಕೀರ್ತನೆ ಮಾಡೋದು. ಮಾನಸಿಕ ಪೂಜೆ ಅಂದರೆ ಸರ್ವದಾ ಆತನ ಧ್ಯಾನ ಮತ್ತು ಚಿಂತನೆ ಮಾಡೋದು, ಆತನ ಲೀಲೆಯನ್ನು ಸ್ಮರಣ ಮನನ ಮಾಡೋದು. ಕಲಿಯುಗಕ್ಕೆ ನಾರದೀಯ ಭಕ್ತಿ ಅಂದರೆ ಸರ್ವದಾ ಆತನ ನಾಮಗುಣ ಸಂಕೀರ್ತನೆ ಮಾಡೋದು ಸೂಕ್ತ. ಯಾರಿಗೆ ಸಮಯನೇ ಇಲ್ವೋ ಅವರು ಬೆಳಗ್ಗೆ ಸಂಜೆ ಕೈ ತಾಳ ಹಾಕ್ತಾ ನಾಮಜಪ ಮಾಡಲಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಯಾರು ನಿಜವಾದ ಭಕ್ತನೋ ಅವನಿಗೆ ಭಗವಂತನೊಬ್ಬನಲ್ಲದೆ ಬೇರೆ ಏನೂ ಬೇಕಾಗಿಲ್ಲ. ಒಂದು ಪಕ್ಷ ಅನೇಕ ಕೆಲಸಗಳನ್ನು ಮಾಡಬೇಕಾಗಿ ಬಂದರೆ ಆತ ವ್ಯಾಕುಲನಾಗಿ ಪ್ರಾರ್ಥನೆ ಮಾಡ್ತಾನೆ, ಭಗವಂತ ಕೃಪೆ ಇಟ್ಟು ನನ್ನ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡಿಕೊಡು, ನೀನು ಹಾಗೆ ಮಾಡಿಕೊಡ್ದಿದ್ರೆ ಯಾವ ಮನಸ್ಸು ಹಗಲು ರಾತ್ರಿ ನಿನ್ನ ಪಾದಪದ್ಮಗಳಲ್ಲಿ ನೆಲೆಸಿರಬೇಕಿತ್ತೋ ಅದು ಬರೀದೇ ವ್ಯರ್ಥ ಆಗ್ತಾ ಇದೆ, ಅದರಲ್ಲಿ ವಿಷಯ ಚಿಂತನೆಯ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾರೆ. ಶುದ್ಧ ಭಕ್ತರ ಶ್ರೇಣಿ ಒಂದು ಪ್ರತ್ಯೇಕ ಶ್ರೇಣಿ, ಭಗವಂತನೇ ವಸ್ತು, ಉಳಿದುದೆಲ್ಲ ಅವಸ್ತು ಎಂಬ ಬೋಧೆ ಇಲ್ಲದಿದ್ದರೆ ಈ ಶುದ್ಧ ಭಕ್ತಿ ಉಂಟಾಗಲ್ಲ. ಸಂಸಾರ ಅನಿತ್ಯ, ಎರಡು ದಿನದ್ದು, ಯಾರು ಅದರ ಕರ್ತನೋ ಆತನೊಬ್ಬನೇ ಸತ್ಯ. ಈ ಜ್ಞಾನೋದಯ ಆಗದಿದ್ದರೆ ಶುದ್ಧ ಭಕ್ತಿ ಉಂಟಾಗಲ್ಲ. ಏಕಾಗ್ರ ಚಿತ್ತದಿಂದ ಆತನ ನಾಮೋಚ್ಚಾರಣೆ ಮಾಡ್ತಾ ಮಾಡ್ತಾ ಮುಂದುವರೆದ್ರೆ ಆತನ ರೂಪದರ್ಶನವಾಗತ್ತೆ, ಸಾಕ್ಷಾತ್ಕಾರ ದೊರೆಯುತ್ತೆ. ಒಂದು ಮರದ ದಿಮ್ಮಿಗೆ ಸರಪಣಿಯ ಒಂದು ಕೊನೆ ಕಟ್ಟಿ ಆ ದಿಮ್ಮಿಯನ್ನು ಗಂಗಾ ನದಿಲಿ ಮುಳುಗಿಸಿ ಅದೇ ಸರಪಣಿಯ ಇನ್ನೊಂದು ಕೊನೆಯನ್ನು ದಡಕ್ಕೆ ಕಟ್ಟಿದೆ ಅಂತ ಇಟ್ಕೊಳ್ಳೋಣ. ಆ ಸರಪಣಿಯ ಕೊಂಡಿಯಾದ ಮೇಲೆ ಕೊಂಡಿಯನ್ನು ಒಂದೊಂದನ್ನಾಗಿ ಹಿಡಿದು ಹಿಡಿದು ನೀರ್ಗಿಳಿದು ಮುಂದುವರಿತಾ ಇದ್ದರೆ ಕೊನೆಗೆ ಹೋಗಿ ಆ ದಿಮ್ಮಿನ ಮುಟ್ಬೋದು. ಅದೇ ರೀತಿ ಜಪ ಮಾಡ್ತಾ ಮಾಡ್ತಾ ಆತನಲ್ಲೇ ಮಗ್ನವಾಗಿ ಬಿಟ್ಟರೆ ಕೊನೆಗೆ ಆತನ ಸಾಕ್ಷಾತ್ಕಾರ ದೊರೆಯುತ್ತೆ. ಸತ್ಸಂಗದ ಮಹತ್ವದ ಬಗ್ಗೆ ತಮ್ಮ ಪ್ರಸಿದ್ಧ ಕೃತಿಯಾದ ಮೋಹ ಮುದ್ಗರದಲ್ಲಿ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ಸಂಗದಿಂದ ಅನಾಸಕ್ತಿ ಉಂಟಾಗತ್ತೆ, ಸತ್ಸಂಗದಿಂದ ಮನಸ್ಸಿಗೆ ವಿವೇಕ ಉಂಟಾಗತ್ತೆ, ಸರಿಯಾದ ರೀತಿ ಜೀವನವನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಪಡೆಯುತ್ತೆ. ಈ ಜಗತ್ತಿನಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದನ್ನು ಪಡಿಬೇಕು, ಯಾವುದನ್ನು ಪಡಿಬಾರ್ದು ಎಂಬ ಜ್ಞಾನ ನಮಗುಂಟಾಗತ್ತೆ. ಒಳ್ಳೆ ಮಾರ್ಗವನ್ನು ಆಯ್ಕೆ ಮಾಡೋ ಒಂದು ಶಕ್ತಿ ಬರುತ್ತೆ. ಸತ್ಸಂಗ ಮುಕ್ತಿಯೆಡೆಗೆ ಕರ್ಕೊಂಡು ಹೋಗುತ್ತೆ. ಶ್ರೀರಾಮಕೃಷ್ಣರು ಇದೇ ರೀತಿ ಸತ್ಸಂಗಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಜಪ ಧ್ಯಾನದಲ್ಲಿ ತೊಡಗಬೇಕು. ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ನಾವು ಬಾಯಿ ಮಾತಲ್ಲೇ ಸುಮ್ಮನೆ ಹೇಳ್ತಾ ಇದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಬೆಣ್ಣೆ ಪಡಿಬೇಕಾದ್ರೆ ಮೊದಲು ಹಾಲಿಗೆ ಹೆಪ್ಪಾಕಿಡಬೇಕು. ಅದನ್ನು ಅತಿಯಾಗಿ ಅಲ್ಲಾಡಿಸ್ತಾ ಇದ್ರೆ ಮೊಸರು ಚೆನ್ನಾಗಿ ಹೆಪ್ಪಾಗೋದಿಲ್ಲ. ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಕಡೆ ಕೂತು ಮೊಸರನ್ನು ಕಡಿಬೇಕು, ಆಗ ಬೆಣ್ಣೆಯನ್ನು ಪಡಿಬಹುದು. ಅದರಂತೆ ನಮ್ಮೊಳಗಿರೋ ಭಗವಂತನನ್ನು ಪಡಿಬೇಕು ಅಂತ ವ್ಯಾಕುಲನಾಗಿದ್ದರೆ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಬೇಕು. ಮನಸ್ಸು ಎಂಬ ಹಾಲಿನಿಂದ ಜ್ಞಾನ ಭಕ್ತಿ ಎಂಬ ಬೆಣ್ಣೆಯನ್ನು ತೆಗಿಬೇಕು. ಬೆಣ್ಣೆಯನ್ನು ನೀರಲ್ಲಿ ಇಟ್ಟರೆ ಅದು ತೇಲತ್ತೆ, ಮುಳುಗೋದಿಲ್ಲ. ಅದೇ ರೀತಿ ನಮ್ಮ ಮನಸ್ಸು ಸಂಸಾರದಲ್ಲೇ ಮುಳುಗಿ ಹೋಗೋದಿಲ್ಲ. ಆದರೆ ಮನಸ್ಸನ್ನು ಅದರ ಅಪಕ್ವ ಸ್ಥಿತಿಲಿ, ಹಾಲಿನ ಸ್ಥಿತಿಲೇ ಸಂಸಾರ ಎಂಬ ನೀರಿನ ಮೇಲೆ ಬಿಟ್ಟರೆ ಹಾಲು ನೀರು ಎರಡೂ ಬೆರೆತ್ಕೊಂಡು ಹೋಗಿಬಿಡುತ್ತೆ. ಬಳಿಕ ಮನಸ್ಸು ನಿರ್ಲಿಪ್ತವಾಗಿ ತೇಲೋದಿಲ್ಲ. ಮರದ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅಂತ ನಂಬಿಕೆ ಇಟ್ಟರೆ ಅದರಿಂದ ಉಪಯೋಗ ಇಲ್ಲ. ಕಟ್ಟಿಗೆಯಲ್ಲಿ ಬೆಂಕಿ ಉತ್ಪನ್ನ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ತೃಪ್ತಿಯನ್ನು ಪಡೆದರೆ ಅದೊಂದು ಸಾರ್ಥಕತೆ. ಎಲ್ಲಿವರೆಗೆ ವಿಷಯಾಸಕ್ತಿ ಇರುತ್ತೋ, ಕಾಮಕಾಂಚನದ ಮೇಲೆ ಪ್ರೀತಿ ಇರುತ್ತೋ, ಅಲ್ಲಿವರೆಗೆ ನಮ್ಮಲ್ಲಿ ದೇಹಬುದ್ಧಿ ಹೋಗೋದಿಲ್ಲ. ವಿಷಯಾಸಕ್ತಿ ಎಷ್ಟೆಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೋ ಅಷ್ಟೆಷ್ಟು ಮಟ್ಟಿಗೆ ಆತ್ಮಜ್ಞಾನದ ಕಡೆ ಮುಂದುವರಿಬಹುದು, ದೇಹಬುದ್ಧಿ ಕೂಡ ಕಡಿಮೆ ಆಗುತ್ತೆ. ವಿಷಯಾಸಕ್ತಿ ಬೇರು ಸಹಿತ ಹೊರಟು ಹೋದರೆ ಆಗ ಆತ್ಮಜ್ಞಾನ ದೊರೆಯುತ್ತೆ. ಆಗ ಆತ್ಮ ಬೇರೆ ದೇಹ ಬೇರೆ ಎಂಬ ಬೋಧೆಯಾಗತ್ತೆ. ತೆಂಗಿನಕಾಯಿಯ ನೀರು ಇಂಗದ ಮುನ್ನ ತಿರುಳು ಮತ್ತು ಕರಟವನ್ನು ಪ್ರತ್ಯೇಕ ಮಾಡಬೇಕಾದರೆ ಬಹಳ ಕಷ್ಟಪಡಬೇಕಾಗತ್ತೆ. ಆದರೆ ಒಳಗೆ ನೀರು ಇಂಗಿದ್ರೆ ತಿರುಳು ಒಣಗಿ ಅದು ಕೊಬ್ಬರಿಯಾಗಿ ಅಲ್ಲಾಡಿಸಿದರೆ ಸದ್ದು ಮಾಡುತ್ತೆ, ಅವಾಗ ಅದು ಕರಟದಿಂದ ಬೇರೆಯಾಗಿರುತ್ತೆ. ಅದನ್ನು ಗಿಟುಕು ಅಂತಾರೆ. ಒಬ್ಬ ವ್ಯಕ್ತಿ ಭಗವಂತನನ್ನು ಪಡೆದರೆ ಆತ ತೆಂಗಿನ ಗಿಟಕಿನಂತೆ ಆಗಿಬಿಡ್ತಾನೆ, ದೇಹಬುದ್ಧಿ ಹೊರಟೋಗುತ್ತೆ. ದೇಹದ ಸುಖ ದುಃಖ ತನ್ನ ಸುಖ ದುಃಖ ಎಂಬ ಭಾವನೆ ಆತನಿಗೆ ಉಂಟಾಗೋದಿಲ್ಲ, ಆತ ಜೀವನ್ ಮುಕ್ತನಾಗಿ ಬಿಡ್ತಾನೆ. ಭಗವಂತನ ನಾಮ ಕೇಳಿದ ಮಾತ್ರದಿಂದ ಪ್ರೇಮಾಶ್ರ ಸುರಿಯತ್ತೆ. ಬೆಂಕಿ ಕಡ್ಡಿ ಒಣಗಿದ್ರೆ ಗೀಚಿದ ತಕ್ಷಣ ಅದು ಹತ್ಕೊಂಡು ಬಿಡುತ್ತೆ. ಅದೇನಾದರೂ ನೆಂದು ಬಿಟ್ಟಿದ್ರೆ ಎಷ್ಟು ಕಡ್ಡಿಗಳನ್ನು ಗೀಚಿದ್ರೂ ಬೆಂಕಿ ಬರಲ್ಲ, ಬರೀ ಬೆಂಕಿ ಕಡ್ಡಿಗಳ ನಷ್ಟ. ವಿಷಯ ರಸದಲ್ಲಿ ನೆನೆದಿದ್ರೆ ಕಾಮಕಾಂಚನ ರಸದಲ್ಲಿ ನೆನೆದಿದ್ದರೆ ಭಗವಂತನ ಉದ್ದೀಪನ ಆಗೋದಿಲ್ಲ. ವಿಷಯ ರಸ ಒಣಗಿದರೆ ಮಾತ್ರವೇ ಉದ್ದೀಪನೆ ಉಂಟಾಗುತ್ತೆ. ವಿಷಯ ರಸ ಒಣಗಿಸಲು ಭಗವಂತನನ್ನು ಪ್ರಾರ್ಥಿಸಬೇಕು ನಾವು. ಮತ್ತೊಂದು ಕಡೆ ಒಬ್ಬ ಭಕ್ತನಿಗೆ ವ್ಯಾಕುಲತೆಯ ಬಗ್ಗೆ ಶ್ರೀರಾಮಕೃಷ್ಣರು ವಿವರಿಸ್ತಾರೆ. ನಮ್ಮ ಪ್ರಾರ್ಥನೆ ಹೃತ್ಪೂರ್ವಕವಾಗಿರಬೇಕು. ಯಾವುದನ್ನು ಪಡೆಯೋದಕ್ಕೆ ನಾವು ಇಚ್ಛೆ ಪಡ್ತೀವೋ ಆ ವಸ್ತು ಸಿಕ್ಕುವವರೆಗೆ ನಿರಂತರವಾಗಿ ಅದು ನಮ್ಮನ್ನು ಬಾಧಿಸ್ತಾ ಇರಬೇಕು. ಯಾವಾಗ ನಾವು ಪ್ರೀತಿಸುವಂಥ ಭಗವಂತನನ್ನು ಮರೀತೀವೋ ಆಗ ನಮಗೆ ದುಃಖ ಉಂಟಾಗಬೇಕು, ನೋವು ಉಂಟಾಗಬೇಕು. ಇದೇ ವ್ಯಾಕುಲತೆಯ ಒಂದು ಮಾನಸಿಕ ಸ್ಥಿತಿ. ಗಂಡ ಹೆಂಡತಿ ಮಕ್ಕಳಿಗಾಗಿ ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾರೆ ಜನ. ಹಣಕ್ಕಾಗಿ ಕಣ್ಣೀರು ಸಾಗರದಲ್ಲೇ ತೇಲಾಡಿಬಿಡ್ತಾರೆ. ಆದರೆ ಭಗವಂತ ಬೇಕು ಅಂತ ಎಷ್ಟು ಜನ ಕಣ್ಣೀರಿಡ್ತಾರೆ? ವಿಷಯಗಳಿಗೆ, ವಿಷಯಗಳ ಮೇಲಿರೋ ಪ್ರೀತಿ, ತಾಯಿಗೆ ಮಕ್ಕಳ ಮೇಲಿರೋ ಪ್ರೀತಿ, ಸತಿಗೆ ಪತಿಯ ಮೇಲಿರೋ ಪ್ರೀತಿ, ಈ ಮೂರು ಪ್ರೀತಿಗಳನ್ನು, ಈ ಮೂರು ಆಕರ್ಷಣೆಗಳನ್ನು ಒಟ್ಟುಗೂಡಿಸಿ ಅಷ್ಟನ್ನು ಭಗವಂತನ ಕಡೆ ತಿರುಗಿಸೋದಾದರೆ ಆತನ ದರ್ಶನ ದೊರೆಯುತ್ತೆ. ವ್ಯಾಕುಲನಾಗಿ ನಾವು ಭಗವಂತನನ್ನು ಕರೀಬೇಕು. ಬೆಕ್ಕಿನವರಿಗೆ ಕೇವಲ ಮಿಯಾವ್ ಮಿಯಾವ್ ಅಂತ ತನ್ನ ತಾಯಿಯನ್ನು ಕರೆಯೋದೊಂದೇ ಗೊತ್ತಿರೋದು. ತಾಯಿ ಬೆಕ್ಕು ಅದನ್ನು ಎಲ್ಲಿ ಇಟ್ಟಿರುತ್ತೋ ಅದು ಅಲ್ಲೇ ಇರುತ್ತೆ. ಕೆಲವು ವೇಳೆ ಅಡುಗೆ ಮನೆಯಲ್ಲಿ, ಕೆಲವು ವೇಳೆ ನೆಲದ ಮೇಲೆ, ಮತ್ತೆ ಕೆಲವು ವೇಳೆ ಹಾಸಿಗೆ ಮೇಲೆ ಇಡುತ್ತೆ. ಅದಕ್ಕೇನಾದರೂ ತೊಂದರೆ ಬಂದರೆ ಅದು ಕೇವಲ ಮಿಯಾವ್ ಅಂತ ಕೂಗುತ್ತೆ. ಅದಕ್ಕೆ ಬೇರೆ ಏನೂ ಗೊತ್ತಿಲ್ಲ. ತಾಯಿ ಬೆಕ್ಕು ತನ್ನ ಮರಿ ಕರೆದ ಶಬ್ದ ಕೇಳಿದ ತಕ್ಷಣ ಎಲ್ಲಿದ್ದರೂ ಮರಿಯ ಹತ್ತಿರಕ್ಕೆ ಓಡಿ ಬಂದು ಬಿಡುತ್ತೆ. ಬೆಕ್ಕಿನ ಮರಿ ತನ್ನ ತಾಯಿಯನ್ನು ನೂರಕ್ಕೆ ನೂರು ಭಾಗ ನಂಬಿರುತ್ತೆ. ಅದೇ ರೀತಿ ನಾವು ಭಗವಂತನನ್ನು ಸಂಪೂರ್ಣ ನಂಬಿರಬೇಕು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟವರು ಬಹುಮಂದಿ ಕಾಣೋ ಅಂತ ಪುರಂದರದಾಸರು ಹೇಳಿದ್ದಾರೆ. ಪ್ರತಿದಿನ ಭಗವಂತನನ್ನು ಕರೆಯೋ ಅಭ್ಯಾಸ ಇಟ್ಕೊಂಡಿರಬೇಕು. ಅದು ಒಂದೇ ದಿನದಲ್ಲಿ ಬರೋದಿಲ್ಲ. ಪ್ರತಿದಿನ ಕರೀತಾ ಕರೀತಾ ಹೋದರೆ ಅಭ್ಯಾಸ ಯೋಗದಿಂದ ವ್ಯಾಕುಲತೆ ಬಂದುಬಿಡುತ್ತೆ. ಶ್ರೀರಾಮಕೃಷ್ಣರು ಒಂದು ಸಲ ಸರ್ಕಸ್ಸನ್ನು ನೋಡೋದಕ್ಕೆ ಕಲ್ಕತ್ತೆಗೆ ಹೋದರು. ಅಲ್ಲಿ ಮಾಡೋ ಕಸರತ್ತುಗಳನ್ನು ನೋಡಿದರು. ಮನುಷ್ಯ ತನ್ನ ಅಂಗಗಳನ್ನು ಹೇಗೆ ತನ್ನ ಹತೋಟಿಗೆ ತಂದು ಎಂತಹ ಸಾಹಸ ಕಾರ್ಯಗಳನ್ನು ಮಾಡ್ತಾನೆ, ಈ ಹಂತವನ್ನು ಮುಟ್ಟಲು ಅವನು ಎಷ್ಟೊಂದು ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತಾನೆ ನೋಡಿ, ಇದೇ ಅಭ್ಯಾಸ ಯೋಗ ಅಂತ ಹೇಳಿದರು. ಒಮ್ಮೆ ಅವರು ನೋಡೋಕ್ಕೆ ಹೋದ ಸರ್ಕಸ್ನಲ್ಲಿ ಒಂದು ವೃತ್ತಾಕಾರದಲ್ಲಿ ಒಂದು ಕುದುರೆ ಓಡ್ತಾ ಇತ್ತು. ಆ ಕುದುರೆ ಮೇಲೆ ಹೆಂಗಸೊಬ್ಳು ಒಂಟಿ ಕಾಲಿನಲ್ಲಿ ನಿಂತಿದ್ಲು. ಆಕೆ ಮುಂದೆ ಮಧ್ಯೆ ಮಧ್ಯೆ ಆ ದಾರಿಲಿ ದೊಡ್ಡ ಕಬ್ಬಿಣದ ಉಂಗುರಗಳನ್ನು ನೇತಾಕಿದ್ರು. ಪ್ರತಿ ಒಂದು ಸಲ ಉಂಗುರ ಬಂದಾಗಲೂ ಆ ಹೆಂಗಸು ಓಡ್ತಿರೋ ಕುದುರೆಯಿಂದ ನೆಗೆದು ಆ ಉಂಗುರದ ಮೂಲಕ ನುಸುಳಿ ಪುನಃ ಕುದುರೆ ಮೇಲೆ ಒಂಟಿ ಕಾಲಿನಲ್ಲಿ ನಿಲ್ತಾ ಇದ್ಲು. ಶ್ರೀರಾಮಕೃಷ್ಣರು ಇದನ್ನು ನೋಡಿ ಆಮೇಲೆ ಹೇಳಿದರು, ನೋಡ್ದಿಯೋ ಆ ಕುದುರೆ ಹೇಗೆ ಮಿಂಚಿನ ವೇಗದಲ್ಲಿ ಓಡ್ತಾ ಇದ್ರು, ಆ ಹೆಂಗಸು ಅದರ ಮೇಲೆ ಒಂಟಿ ಕಾಲಿನಲ್ಲಿ ನಿಂತಿದ್ಲು. ಸ್ವಲ್ಪ ಅಜಾಗರೂಕತೆ ಆದರೂ ಕೈಕಾಲು ಮುರ್ಕೊಂಬಿಡ್ತಾಳೆ, ಪ್ರಾಣ ಹೋಗೋ ಸಂಭವ. ಎಂತಹ ಕಷ್ಟವಾದ ಸಾಹಸ ಕಾರ್ಯ. ಆಕೆಗೆ ಇದು ಸಿದ್ಧಿಸಿರಬೇಕಾದ್ರೆ ಅವಳು ಎಷ್ಟು ಕಾಲ ಅಭ್ಯಾಸ ಮಾಡಿರಬೇಕು? ಇದೇ ರೀತಿ ಭಗವಂತನ ಮೇಲೆ ಮನಸ್ಸಿಡುವುದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮಾತ್ರ ದಾರಿಯಲ್ಲಿ ಒದಗಬಹುದಾದ ಅಪಾಯಗಳಿಂದ ಪಾರಾಗಲು ಸಾಧ್ಯ. ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಶ್ರೀರಾಮಕೃಷ್ಣರು ನಾಟಕಕ್ಕೆ ಹೋದಾಗ, ಮೃಗಾಲಯಕ್ಕೆ ಹೋದಾಗ, ಮ್ಯೂಸಿಯಂಗೆ ಹೋದಾಗ ಅಲ್ಲಿಯ ಆಗುಹೋಗುಗಳನ್ನು ಆಧ್ಯಾತ್ಮಿಕ ಜೀವನದ ದೃಷ್ಟಿಯಿಂದ ನೋಡ್ತಾ ಇದ್ದರು. ಎಲ್ಲದರಲ್ಲಿ ನೀತಿಯನ್ನು ಕಂಡರು. ಆ ನೀತಿಯನ್ನು ಎಲ್ಲರೂ ತಿಳಿಸಿಕೊಳ್ಳೋ ಭಾಷೆಯಲ್ಲಿ ಬೋಧಿಸಿದರು. ಮತ್ತೊಮ್ಮೆ ಒಬ್ಬ ಶಿಷ್ಯ ಭಗವಂತನನ್ನು ಪಡೆಯೋದು ಹೇಗೆ ಅಂತ ತನ್ನ ಗುರುಗಳನ್ನು ಕೇಳಿದ. ಗುರು ಹೇಳಿದರು, ಬಾ ನನ್ನ ಜೊತೆ, ನಿನಗೆ ತೋರಿಸ್ಕೊಡ್ತೀನಿ. ಹೀಗೆಂದು ಹೇಳಿ ಗುರು ಆತನನ್ನು ಸಂಗಡ ಕರೆದುಕೊಂಡು ಒಂದು ಕೆರೆ ಹತ್ತಿರಕ್ಕೆ ಹೋದರು. ಇಬ್ಬರೂ ನೀರಿಗೆ ಇಳಿದರು. ಶಿಷ್ಯನಿಗೆ ಮೊದಲು ನೀರಲ್ಲಿ ಮುಳುಗಕ್ಕೆ ಹೇಳಿದರು. ಅವನು ನೀರಲ್ಲಿ ಮುಳುಗಿರುವಾಗ ಗುರುಗಳು ಅವನ ತಲೆನ ಹಾಗೇ ಅಮುಕಿ ಹಿಡಿದರು. ಶಿಷ್ಯ ಉಸಿರು ಕಟ್ಟಿ ತಲ್ಲಣಿಸ್ತಾ ಇದ್ದ. ಗುರು ಸ್ವಲ್ಪ ಹೊತ್ತಿನ ನಂತರ ಕೈ ಸಡಿಲಿಸಿದರು. ಶಿಷ್ಯ ತಲೆ ಮೊದಲು ನೀರಿಂದ ಮೇಲೆತ್ತಿ ಉಸಿರು ಎಳೆದುಕೊಂಡ. ಶಿಷ್ಯ ನೀರಿಂದ ಮೇಲೆ ಎದ್ದು ಬಂದು ನಿಂತ. ಆಗ ಗುರುಗಳು ಕೇಳಿದರು, ನೀರೊಳಗಿದ್ದಾಗ ನಿನಗೆ ಏನು ಅನ್ನಿಸ್ತಾ ಇತ್ತು? ಶಿಷ್ಯ ಹೇಳ್ದ, ಪ್ರಾಣ ಹೋಗೋದ್ರಲ್ಲಿತ್ತು. ಒಂದ್ಸಲ ಒಂದೇ ಒಂದು ಉಸಿರು ತಗೊಳ್ಳೋಕ್ಕೋಸ್ಕರ ಪ್ರಾಣ ಒದ್ದಾಡ್ತಾ ಇತ್ತು, ಉಸಿರಾಡೋದಕ್ಕೆ ತಳಮಳಿಸ್ತಾ ಇತ್ತು. ಆಗ ಗುರುಗಳು ಹೇಳ್ತಾ ಇದ್ರು, ಯಾವಾಗ ನಿನ್ನ ಪ್ರಾಣ ಈ ರೀತಿ ಭಗವಂತನಿಗಾಗಿ ತಳಮಳಿಸುತ್ತೋ ಆಗ ಭಗವಂತ ದೊರೀತಾನೆ. ಮತ್ತೊಮ್ಮೆ ಬಂಗಾಳದ ಪ್ರಸಿದ್ಧ ಲೇಖಕ ಬಂಕಿಮಚಂದ್ರನಿಗೆ ಹೇಳ್ತಾರೆ, ಸುಮ್ಮನೆ ಮೇಲ್ಮೇಲ್ ತೇಲಿದ್ರೆ ಏನು ದೊರೆಯುತ್ತೆ? ಒಂದ್ಸಲ ಮುಳುಗು. ನೀರಿನ ಮೇಲೆ ಕೈಕಾಲೇ ಹೊಡೆದು ಅದರಿಂದ ಆ ಥರ ಇದ್ದರೆ ಏನಾಗುತ್ತೆ? ರತ್ನಗಳು ಬಹಳ ಆಳದಲ್ಲಿವೆ. ಮಾಣಿಕ್ಯ ವಾಸ್ತವವಾಗಿ ಬಹಳ ಭಾರವಾದ್ದು. ಅದು ನೀರಿನ ಮೇಲೆ ತೇಲೋದಿಲ್ಲ, ಅದು ಮುಳುಗಿ ತಳಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ನಿನಗೆ ನಿಜವಾದ ರತ್ನ ಬೇಕಾಗಿದ್ದರೆ ನೀರಿನ ಆಳಕ್ಕೆ ಮುಳುಗಲೇಬೇಕು. ಅದರಂತೆ ಸಚ್ಚಿದಾನಂದ ಆಳವಾದ ಅಮೃತ ಸಾಗರ, ಅದರಲ್ಲಿ ಮುಳುಗಿದರೆ ಅಮರರಾಗ್ತೀರಿ ಅಂತ ಶ್ರೀರಾಮಕೃಷ್ಣರು ಹೇಳಿದರು. ಶ್ರೀರಾಮಕೃಷ್ಣರ ಕೃಪೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ. ಶ್ರೀರಾಮಕೃಷ್ಣರ ಜೀವನ ಮತ್ತು ಹಿತೋಪದೇಶಗಳು, ಅವರು ತೋರಿದ ಮಾರ್ಗದಲ್ಲಿ ನಡೆಯಲು ನಮ್ಮೆಲ್ಲರನ್ನು ಸ್ಫೂರ್ತಿಗೊಳಿಸಲಿ, ನಮ್ಮ ಜೀವನ ಸಾರ್ಥಕಗೊಳಿಸಲಿ. ಶ್ರೀರಾಮಕೃಷ್ಣರ ಪದತಲದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ಪ್ರಾರ್ಥಿಸ್ತೇನೆ. ಇಷ್ಟೊತ್ತು ಶ್ರೀರಾಮಕೃಷ್ಣರ ಬಗ್ಗೆ ಒಂದೆರಡು ತೊದಲು ಮಾತಾಡಿದ್ದೀನಿ. ಈ ಸುದಿನ ಶ್ರೀರಾಮಕೃಷ್ಣರ ಪವಿತ್ರ ಜಯಂತಿಯಂದು ಪರಮ ಪವಿತ್ರವಾದ ಈ ಶಾರದಾ ಮಠದಲ್ಲಿ ದಿವ್ಯತ್ರಯರ ಸಾನ್ನಿಧ್ಯದಲ್ಲಿ ನನಗೆ ಮಾತಾಡಲು ಪರಮ ಪೂಜ್ಯ ಗೀತಾ ಪ್ರಾಣ ಮಾತಾಜಿಯವರಿಗೆ ಅವರ ಅವಕಾಶ ನನಗೆ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಪೂಜ್ಯ ಆದಿತ್ಯ ಪ್ರಾಣಾಜಿಯವರಿಗೆ, ದೀದಿಯವರುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ತಾವೆಲ್ಲ ಸಹನೆಯಿಂದ ಕೂತು ನಾನು ಇಷ್ಟೊತ್ತು ಮಾತಾಡಲು ಸಹಕರಿಸಿದಿರಿ. ತಮ್ಮೆಲ್ಲರಿಗೂ ವಂದಿಸ್ತಾ ಈ ಚಿಂತನೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ. ಓ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸೃಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.